ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ತಾನು ಸ್ಥಾಪಿಸಿರುವ ನೀತಿವಂತಿಕೆಯ ಮಾರ್ಗವನ್ನು ಗ್ರಹಿಸಿಕೊಂಡು ಪ್ರತಿಯೊಬ್ಬರೂ ಅದಕ್ಕೆ ಅಧೀನರಾಗಬೇಕೆಂದು ಇಷ್ಟಪಡುವ ಸಮಾಧಾನದ ಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಆದಾಮನ ನಂತರದ 10ನೆಯ ಸಂತತಿಯಲ್ಲಿ ಹುಟ್ಟಿದ ಪ್ರವಾದಿಯಾದ ನೋಹನ ಅತ್ಯಂತ ಮನೋಹರವಾದ ಕಥೆಯನ್ನು ನೋಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿದ್ದೇವೆ. ಒಂದು ವಂಚನೆಯ ಮತ್ತು ನೀತಿಭ್ರಷ್ಟತೆಯ ಯುಗದಲ್ಲಿ ನೋಹನು ದೇವರೊಂದಿಗೆ ನಡೆದಾಡಿದನು. ಆದಾಮನ ಸಂತಾನದವರ ಪಾಪಗಳ ನಿಮಿತ್ತದಿಂದ ಕರ್ತನು ತನ್ನ ಹೃದಯದಲ್ಲಿ ಹೇಗೆ ದುಃಖಪಟ್ಟನೆಂಬುದನ್ನು ನಾವು ನೋಡಿದ್ದೇವೆ. ವಾಕ್ಯವು ಹೀಗೆ ಹೇಳುತ್ತದೆ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿತ್ತು ಮತ್ತು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರಿ ಕೆಟ್ಟದ್ದಾಗಿತ್ತು. ಅದಕ್ಕಾಗಿಯೇ ದೇವರು ತನ್ನ ಪರಿಶುದ್ಧವಾದ ಕೋಪದಲ್ಲಿ ಪಾಪಿಗಳನ್ನು ಭೂಮಿಯ ಮೇಲಿಂದ ಅಳಿಸಿಬಿಡುವುದಕ್ಕೆ ಯೋಜನೆ ಮಾಡಿದನು. ಹೇಗೂ ನೋಹನೊಂದಿಗೆ ದೇವರ ದಯೆಯಿತ್ತು, ಯಾಕೆಂದರೆ ನೋಹನು ದೇವರನ್ನು ಪ್ರೀತಿಸಿದ್ದನು ಮತ್ತು ಆತನ ವಾಕ್ಯವನ್ನು ನಂಬಿದವನಾಗಿದ್ದನು. ಹಾಗಾಗಿ ಒಂದು ದಿನ ದೇವರು ನೋಹನಿಗೆ, ಭೂಮಿಯು ಕೆಟ್ಟತನದಿಂದ ತುಂಬಿರುವ ಕಾರಣದಿಂದ ನಾನು ಎಲ್ಲ ಮನುಷ್ಯರಿಗೆ ಮರಣವನ್ನು ತರಬೇಕೆಂದು ಉದ್ದೇಶಿಸಿದ್ದೇನೆ. ಆಕಾಶದ ಕೆಳಗಿರುವ ಪ್ರತಿಯೊಂದು ಜೀವಿಗಳನ್ನು ನಾಶ ಮಾಡುವುದಕ್ಕೆ ನಾನು ಭೂಮಿಯ ಮೇಲೆ ಒಂದು ದೊಡ್ಡ ಜಲಪ್ರಳಯವನ್ನು ಉಂಟು ಮಾಡುವೆನು. ನೀನು ನಿನಗಾಗಿ ಮತ್ತು ನಿನ್ನ ಕುಟುಂಬದವರ ರಕ್ಷಣೆಗಾಗಿ ಒಂದು ದೊಡ್ಡ ನಾವೆಯನ್ನು ಕಟ್ಟು ಎಂದು ಹೇಳಿದನು. ಆ ದೊಡ್ಡದಾದ ನಾವೆಯನ್ನು ಕಟ್ಟುವುದಕ್ಕಾಗಿ ನೋಹನು ಮತ್ತು ಅವನ ಕುಟುಂಬದವರು 100 ವರ್ಷಗಳವರೆಗೆ ಕೆಲಸ ಮಾಡಿದರು. ಆದರೆ ನೋಹನು ಕೇವಲ ಆ ನಾವೆಯನ್ನು ಕಟ್ಟುವುದಕ್ಕೆ ಮಾತ್ರ ಆ ಕೆಲಸವನ್ನು ಮಿತಿಗೊಳಿಸಿರಲಿಲ್ಲ. ಅವರು ತನ್ನ ಸುತ್ತಲಿರುವ ಜನರಿಗೆ, ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಿರಿ ಮತ್ತು ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರು ಒಬ್ಬ ನೀತಿವಂತನು, ಲೋಕಕ್ಕೆ ನ್ಯಾಯ ತೀರಿಸುತ್ತಾನೆ ಎಂಬ ಪ್ರಸಂಗಗಳನ್ನು ಸಹ ಮಾಡುತ್ತಿದ್ದನು. ದೇವರು ತನ್ನ ಪ್ರವಾದಿಯ ಮೂಲಕವಾಗಿ ಹೇಳಿದಂಥ ಮಾತುಗಳನ್ನು ನೋಹನ ಕಾಲದ ಜನರು ನಂಬಿ ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟರೋ? ನೀವು ಏನು ಆಲೋಚಿಸುತ್ತಿದ್ದೀರಿ? ಭೂಮಿಯ ಮೇಲಿದ್ದ ಸಾವಿರಾರು ಸಾವಿರಾರು ಆದಾಮನ ಮಕ್ಕಳೊಳಗೆ ಎಷ್ಟು ಜನರು ಆ ನಾವೆಯೊಳಗೆ ಬರುವುದಕ್ಕೆ ಸಾಕಾಗುವಷ್ಟು ಪಶ್ಚಾತ್ತಾಪಪಟ್ಟು ದೇವರನ್ನು ನಂಬಿದರು? ಇದಕ್ಕೆ ದೇವರ ವಾಕ್ಯವು ಉತ್ತರಿಸುವುದೇನೆಂದರೆ, ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ರಕ್ಷಿಸಲ್ಪಟ್ಟರು. ಇದು 1 ಪೇತ್ರ 3:20 ವಾಕ್ಯ ಬರೆಯಲ್ಪಟ್ಟಿದೆ. ಎಷ್ಟು ಜನರು ದೇವರನ್ನು ನಂಬಿದರು? ಕೇವಲ 8 ಜನರು. ನೋಹ, ಅವನ ಹೆಂಡತಿ, ಅವನ 3 ಮಕ್ಕಳು ಮತ್ತು ಅವರ ಹೆಂಡತಿಯರು. ಬೇರೆ ಎಲ್ಲಾ ಜನರು ದೇವರ ವಾಕ್ಯವನ್ನು ನಂಬಲಿಲ್ಲ. ಕೆಲವರು ಸುಮ್ಮನೆ ನೋಹನ ಬೋಧನೆಯನ್ನು ಅಲಕ್ಷಿಸಿದರು. ಅದೇ ವೇಳೆಯಲ್ಲಿ ಇತರರು ಅವನನ್ನು ಗೇಲಿ ಮಾಡಿದರು. ನೀರಿಲ್ಲದ ಸ್ಥಳದಲ್ಲಿ ನೋಹನು ನಾವೆಯನ್ನು ಕಟ್ಟುತ್ತಿದ್ದುದರಿಂದ ಅವನು ಹುಚ್ಚನೆಂಬುದಾಗಿ ಅವರು ಆಲೋಚಿಸಿದರು. ಜನರು ನೋಹನನ್ನು ಈ ರೀತಿಯಾಗಿ ಗೇಲಿ ಮಾಡಿರಬಹುದು, ಹೇ ಹುಡುಗರೇ, ಅರಣ್ಯದಲ್ಲಿ ಒಂದು ದೊಡ್ಡದಾದ ನಾವೆಯನ್ನು ಕಟ್ಟುತ್ತಿರುವ ಈ ವ್ಯಕ್ತಿಯನ್ನು ಬಂದು ನೋಡಿರಿ, ನೋಹ ಹುಚ್ಚನಾಗಿದ್ದಾನೆ. ಈ ಮರುಭೂಮಿಯಲ್ಲಿ ಪ್ರಳಯದ ನೀರು ಬರುತ್ತದೋ? ಸಾಧ್ಯವೇ ಇಲ್ಲ. ಇದರ ಹೊರತಾಗಿ ದೇವರು ಒಳ್ಳೆಯವನು, ತಾನು ಸೃಷ್ಟಿಸಿದ ಜನರನ್ನು ಆತನು ನಾಶ ಮಾಡುವುದಿಲ್ಲ. ನೋಹ, ನೀನು ಹುಚ್ಚ. ಹೇಗೂ ದೇವರು ಹೇಳಿದ್ದನ್ನು ನೋಹನು ನಂಬಿದ್ದರಿಂದ ಅವರು ಜನರ ಅವಮಾನಗಳನ್ನು ಅಲಕ್ಷ್ಯ ಮಾಡಿದನು. ಅವನು ನಾವೆ ಕಟ್ಟುವುದನ್ನು ಮುಂದುವರಿಸಿ ಜನರಿಗೆ ಬೋಧಿಸುತ್ತಾ ಪಶ್ಚಾತ್ತಾಪ ಪಡಿರಿ, ದೇವರು ನೀತಿವಂತಿಕೆಯಲ್ಲಿ ಲೋಕಕ್ಕೆ ನ್ಯಾಯ ತೀರಿಸುವುದಕ್ಕೆ ಹೋಗುತ್ತಿದ್ದಾನೆ, ದೇವರ ವಾಕ್ಯವನ್ನು ನಂಬುವುದಕ್ಕೆ ಯಾಕೆ ತಿರಸ್ಕರಿಸುತ್ತೀರಿ, ನಾಶವಾಗುವುದಕ್ಕೆ ಯಾಕೆ ಇಷ್ಟಪಡುತ್ತೀರಿ ಎಂದು ಹೇಳುತ್ತಿದ್ದನು. ಕೊನೆಗೆ ನೋಹ ಮತ್ತು ಅವನ ಕುಟುಂಬದವರು ನಾವೆ ಕಟ್ಟುವುದನ್ನು ಮುಗಿಸಿದಾಗ ಆ ದಿನವು ಬಂದೇ ಬಿಟ್ಟಿತು. ಆದಿಕಾಂಡ ಪುಸ್ತಕದ 6ನೇ ಅಧ್ಯಾಯದ ಕೊನೆ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ, ದೇವರು ತನಗೆ ಹೇಳಿದಂತೆಯೇ ನೋಹನು ಮಾಡಿದನು, ನಾವೆಯೂ ಸಿದ್ಧವಾಗಿತ್ತು, ಪ್ರತಿಯೊಂದು ಪೂರ್ಣವಾಗಿತ್ತು. ಒಂದು ಸಂಗತಿ ಮಾತ್ರ ಉಳಿದುಕೊಂಡಿತ್ತು, ಅದೇನೆಂದರೆ ನೋಹ ಮತ್ತು ಅವನ ಕುಟುಂಬದವರು ನಾವೆಯೊಳಕ್ಕೆ ಹೋಗಬೇಕಾಗಿತ್ತು. ನೋಹನು ಜನರನ್ನು ಒಪ್ಪಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದನು. ಇನ್ನೊಂದು ಸಲ ಕೇಳಿಸಿಕೊಳ್ಳೋಣ, ದೇವರಿಗೆ ಕಿವಿಗೊಡಿರಿ, ಪಶ್ಚಾತ್ತಾಪಪಟ್ಟು ಆತನ ವಾಕ್ಯವನ್ನು ನಂಬಿರಿ. ಪ್ರಳಯವು ಬೇಗನೆ ಬರಲಿದೆ. ಸಮಯವು ಇನ್ನೂ ಇರುವಾಗಲೇ ನಾವೆಯೊಳಕ್ಕೆ ಬನ್ನಿರಿ, ಬಾಗಿಲು ತೆರೆದಿದೆ. ಇದರ ಮೂಲಕವಾಗಿ ಒಳಕ್ಕೆ ಬರುವಂಥವರು ರಕ್ಷಿಸಲ್ಪಡುತ್ತಾರೆ. ಆದರೆ ನೀವು ಒಳಗೆ ಬರುವುದಕ್ಕೆ ತಿರಸ್ಕರಿಸಿದರೆ ದೇವರ ನ್ಯಾಯ ತೀರ್ಪಿನಲ್ಲಿ ನೀವು ಹೇಗೆ ತಪ್ಪಿಸಿಕೊಳ್ಳುತ್ತೀರಿ? ಹೀಗೆ ನೋಹನು ಪ್ರಾಮಾಣಿಕವಾಗಿ ಜನರನ್ನು ಎಚ್ಚರಿಸಿದನು, ಆದರೆ ಅವರು ಕೇಳಿಸಿಕೊಳ್ಳಲಿಲ್ಲ. ಆದ ಕಾರಣ ಏಳನೇ ಅಧ್ಯಾಯದಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ: ಆಗ ಯಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ, ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಎಲ್ಲಾ ಶುದ್ಧ ಪಶುಗಳಲ್ಲಿ ಏಳೇಳು ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ ಎರಡೆರಡು ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ. ಪಕ್ಷಿಗಳಲ್ಲಿಯೂ ಏಳೇಳು ಗಂಡು ಹೆಣ್ಣುಗಳನ್ನು ತೆಗೆದುಕೋ. ಹೀಗೆ ಆಯಾ ಜಾತಿಯನ್ನು ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು. ಏಳು ದಿನಗಳ ನಂತರ ನಾನು ಭೂಮಿಯ ಮೇಲೆ 40 ದಿವಸ ಹಗಲಿರುಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿನಿಂದ ಅಳಿಸಿಬಿಡುತ್ತೇನೆ ಎಂದು ಹೇಳಿದನು. ಯಹೋವನು ಆಜ್ಞಾಪಿಸಿದನ್ನೆಲ್ಲ ನೋಹನು ಮಾಡಿದನು. ಆದಿಕಾಂಡ ಪುಸ್ತಕ 7:1-6 ವಚನಗಳು. ನೋಹ ಮತ್ತು ಅವನ ಕುಟುಂಬದವರು ನಾವೆಯೊಳಗೆ ಯಾಕೆ ಹೋದರು? ಯಾಕೆಂದರೆ ಅವರು ಮೋಡದಿಂದ ತುಂಬಿದ ಆಕಾಶವನ್ನು ನೋಡಿದರ? ಯಾಕೆಂದರೆ ಮಳೆ ಬರುವ ವಾಸನೆ ಅವರಿಗೆ ಗೊತ್ತಾಯಿತಾ? ಇಲ್ಲ. ಅವರು ನಾವೆಯೊಳಗೆ ಪ್ರವೇಶಿಸುವಾಗ ಒಂದು ನಿರ್ಮಲವಾದ ಆಕಾಶವನ್ನು ನೋಡಿದರು. ಹಾಗಾದರೆ ಅವರು ಯಾಕೆ ಒಳಗೆ ಹೋದರು? ಇದಕ್ಕೆ ಒಂದೇ ಒಂದು ಕಾರಣವಿದೆ. ಏನೆಂದರೆ ದೇವರು ಏನು ಹೇಳಿದನೋ ಅದನ್ನು ಅವರು ನಂಬಿದರು. ಆದ್ದರಿಂದ ಅವರು ನಾವೆಯೊಳಗೆ ಹೋದರು. ಬಹುಮಟ್ಟಿಗೆ ಹೊರಗೆ ನಿಂತಿದ್ದವರು ಹೀಗೆ ಆಲೋಚಿಸಿರಬಹುದು: ನಾನೂ ಸಹ ದೇವರನ್ನು ನಂಬುತ್ತೇನೆ, ಆದರೆ ನಾವೆಯೊಳಗೆ ಪ್ರವೇಶಿಸುವುದಕ್ಕೆ ನಾನು ಹೋಗುವುದಿಲ್ಲ. ನಾನೂ ದೇವರನ್ನು ನಂಬುತ್ತೇನೆ, ಆದರೆ ನೋಹನ ಬೋಧನೆಯನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಆ ಜನರ ಕುರಿತಾಗಿ ನಾವು ಏನು ಹೇಳುತ್ತೇವೆ? ದೇವರು ತನ್ನ ಪ್ರವಾದಿಯ ಮುಖಾಂತರ ಯಾವುದನ್ನು ಪರೀಕ್ಷಿಸುವುದಕ್ಕಿದ್ದಾನೋ ಅದನ್ನು ಅವರು ನಂಬದೇ ಹೋದದರಿಂದ ಅವರು ನಿಜವಾಗಿಯೂ ದೇವರನ್ನು ನಂಬಿದವರಾಗಿರಲಿಲ್ಲ ಎಂದು ನಾವು ಹೇಳಬಹುದು. ಅವರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದಕ್ಕೆ ನಿರಾಕರಿಸಿದರು, ಮತ್ತು ನೋಹನ ಮೂಲಕವಾಗಿ ದೇವರು ಒದಗಿಸಿದಂತ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಅವರು ತಿರಸ್ಕರಿಸಿದರು. ಅವರು ದೇವರನ್ನು ತಮ್ಮ ತುಟಿಗಳಿಂದ ಸನ್ಮಾನಿಸಿದರು, ಆದರೆ ಅವರ ಹೃದಯವು ಆತನಿಂದ ತುಂಬಾ ತುಂಬಾ ದೂರವಾಗಿತ್ತು. ಹೀಗೆ ವಾಕ್ಯವು ಹೇಳೋದೇನೆಂದರೆ, ಆದಿಕಾಂಡ ಪುಸ್ತಕ 7:7-9 ವಚನಗಳಲ್ಲಿ, ಆಗ ನೋಹನು ಪ್ರಳಯವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಿದರು. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಶುದ್ಧಾಶುದ್ಧ ಪಶುಗಳಲ್ಲಿಯೂ ಪಕ್ಷಿಗಳಲ್ಲಿಯೂ ಕ್ರಿಮಿಕೀಟಗಳಲ್ಲಿಯೂ ಗಂಡು ಹೆಣ್ಣು ಜೋಡಿ ಜೋಡಿಯಾಗಿ ಬಂದು ನೋಹನ ಬಳಿಗೆ ನಾವೆಯಲ್ಲಿ ಸೇರಿದವು. ಯಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು. ನೋಹ ಮತ್ತು ಅವನ ಕುಟುಂಬದವರು ನಾವೆಯೊಳಕ್ಕೆ ಹೋದ ನಂತರ ದೇವರು ಏನು ಮಾಡಿದನೆಂಬುದನ್ನು ನೀವು ಕೇಳಿಸಿಕೊಂಡಿರಾ? ದೇವರು ಅವರನ್ನು ಒಳಗಿಟ್ಟು ಮುಚ್ಚಿದನು ಎಂದು ವಾಕ್ಯವು ಹೇಳುತ್ತದೆ. ದೇವರ ಮಹಾಕೋಪದ ದಿನವು ಬಂದೇ ಬಿಟ್ಟಿತ್ತು. ಆ ಕಾಲದ ಜನರ ವಿಷಯದಲ್ಲಿ ದೇವರಿಗೂ ದೀರ್ಘಕಾಲದವರೆಗೆ ತಾಳ್ಮೆಯಿಂದಿದ್ದನು, ಆದರೆ ಈಗ ಅವನ ತಾಳ್ಮೆಯು ಓಡಿಹೋಗಿತ್ತು. ಕೇವಲ ಅವನ ಕೋಪ ಮಾತ್ರ ಉಳಿದುಕೊಂಡಿತ್ತು. ದೇವರು ಬಾಗಿಲನ್ನು ಮುಚ್ಚಿದಾಗ ಯಾರೂ ಅದನ್ನು ತೆರೆಯುವುದಕ್ಕಾಗುವುದಿಲ್ಲ. ಹೀಗೆ ದೇವರು ತಾನು ವಾಗ್ದಾನ ಮಾಡಿದ ಭೂಮಿಯ ಮೇಲೆ ಜಲಪ್ರಳಯವನ್ನು ತಂದನು. ಆಕಾಶವು ಕಪ್ಪಾಗುವುದಕ್ಕೆ ಪ್ರಾರಂಭವಾಯಿತು. ಗಾಳಿ ಬೀಸಲಾರಂಭಿಸಿತು. ಮೋಡಗಳು, ಗುಡುಗುಗಳು, ಮಿಂಚುಗಳು, ಭೂಕಂಪಗಳು ಉಂಟಾದವು. ಆಗ ಆದಾಮನ ಮಕ್ಕಳು ಭಯದಿಂದ ನಡುಗುವರಾದರು. ಯಾವಾಗ ಎಲ್ಲವೂ ಸಮಾಧಾನಕರವಾಗಿತ್ತೋ ಆಗ ಅವಮಾನಕರವಾದ ಮಾತುಗಳು ಮತ್ತು ಕೆಲಸಗಳಿಂದ ದೇವರಿಗೆ ಸವಾಲು ಹಾಕುವುದಕ್ಕೆ ಅವರಿಗೆ ತುಂಬಾ ಸುಲಭವಾಗಿತ್ತು. ಆದರೆ ಈಗ ದೇವರ ನ್ಯಾಯ ತೀರ್ಪು ಅವರ ಮೇಲೆ ಇಳಿದು ಬರುವುದಕ್ಕೆ ಪ್ರಾರಂಭವಾಗಿತ್ತು. ಅವರ ಬಾಯಿಗಳು ಮುಚ್ಚಿಹೋದವು. ದೇವರ ನೀತಿಯುಳ್ಳ ನ್ಯಾಯ ತೀರ್ಪನ್ನು ಎದುರಿಸುವಂತಹ ಸಮಯವು ಅವರಿಗೆ ಬಂದಿತ್ತು. ಬಚ್ಚಿಟ್ಟುಕೊಳ್ಳುವುದಕ್ಕೆ ಅವರಿಗೆ ಎಲ್ಲಿಯೂ ಅವಕಾಶವಾಗಲಿಲ್ಲ. ಒಂದು ಜೋರಾದ ಮಳೆಯು ಸುರಿಯಿತು. ಭೂಮಿಯ ಆಳವಾದ ಬುಗ್ಗೆಗಳು ನೀರಿನ ರಭಸದಿಂದ ಒಡೆದು ಹೋದವು. ದೊಡ್ಡ ಪ್ರವಾಹದ ನಿಮಿತ್ತ ನದಿಗಳು ಮತ್ತು ಸಾಗರಗಳು ತುಂಬಿ ಹರಿದವು. ನೀರಿನ ಸೆಳೆತವು ಪ್ರತಿಯೊಂದು ನಗರ ಮತ್ತು ಹಳ್ಳಿಗಳೊಳಗೆ ದೊಡ್ಡ ಅಲೆಯಂತೆ ಮೇಲೇಳುತ್ತಿದ್ದವು. ಗಾಬರಿಯಿಂದ ನೀರಿನ ಸೆಳೆತದಲ್ಲಿ ತಕ್ಷಣವೇ ಜಾರಿ ಹೋಗುತ್ತಿದ್ದವರು ಎತ್ತರವಾದ ನೆಲಕ್ಕಾಗಿ ಹುಡುಕುತ್ತಿದ್ದರು. ನೋಹನನ್ನು ಹಾಸ್ಯ ಮಾಡಿ ದೇವರ ವಾಕ್ಯವನ್ನು ತಿರಸ್ಕರಿಸಿದವರು ಈಗ ದೇವರು ತನ್ನ ಪ್ರವಾದಿಯ ಮೂಲಕ ಹೇಳಿದ್ದೆಲ್ಲವೂ ಸತ್ಯವೆಂದು ತಿಳಿದುಕೊಂಡರು. ಹೇಗೂ ರಕ್ಷಣೆಯ ಅವಧಿಯು ಮುಗಿದು ಹೋಗಿತ್ತು, ಪಶ್ಚಾತ್ತಾಪ ಪಡುವ ಅವಕಾಶ ಇಲ್ಲದಾಗಿತ್ತು. ಆದ್ದರಿಂದ ಈ ತಿಳುವಳಿಕೆಯು ಅವರಿಗೆ ಯಾವ ಲಾಭವನ್ನೂ ತರುವಂತದ್ದಾಗಿರಲಿಲ್ಲ. ಬಹುಶಃ ಕೆಲವರು ನೋಹನನ್ನು ಕೂಗಿ ಕರೆಯುತ್ತಾ, ನೋಹಾ ನೋಹಾ, ಬಾಗಿಲನ್ನು ತೆರೆ, ನಮಗೆ ಸಹಾಯ ಮಾಡು, ನಮ್ಮನ್ನು ರಕ್ಷಿಸು, ನಾವು ನಿನ್ನನ್ನು ನಂಬುತ್ತೇವೆ ನೋಹಾ, ನೀನು ಹೇಳಿದ್ದು ಸರಿ, ನಾವು ನಂಬುತ್ತೇವೆ, ನಾವು ನಂಬುತ್ತೇವೆ ಎಂದು ಹೇಳಿರಬಹುದು. ಆದರೆ ಆಗಲೇ ಬಹಳ ತಡವಾಗಿ ಹೋಗಿತ್ತು. ದೇವರು ಬಾಗಿಲನ್ನು ಮುಚ್ಚಿಬಿಟ್ಟಿದ್ದನು. ರಕ್ಷಣೆಯ ದಿನವು ಗತಿಸಿ ಹೋಗಿತ್ತು. ನ್ಯಾಯ ತೀರ್ಪಿನ ದಿನವೂ ಬಂದಿತ್ತು. ಸತ್ಯವನ್ನು ತಿಳಿದುಕೊಂಡರೂ ಸಹ ಪ್ರಾರ್ಥಿಸುವುದು, ಅಳುವುದು, ಬಾಗಲನ್ನು ಬಡಿಯುವುದು, ಇದ್ಯಾವುದು ದೇವರ ಮನಸ್ಸನ್ನು ಬದಲಾಯಿಸುವುದಿಲ್ಲ. ದೇವರು ರಕ್ಷಣೆಯ ಬಾಗಿಲನ್ನು ಮುಚ್ಚಿರುವಾಗ ಯಾರೂ ಅದನ್ನು ತೆರೆಯುವುದಕ್ಕಾಗುವುದಿಲ್ಲ. ಹೀಗೆ ದೇವರ ವಾಕ್ಯವು ನಮಗೆ ತಿಳಿಸುವುದೇನೆಂದರೆ, 40 ದಿನಗಳವರೆಗೆ ನಿರಂತರವಾಗಿ ಮಳೆ ಸುರಿತಿತ್ತು. ಬೆಟ್ಟಗಳು ಮುಳುಗುವವರೆಗೂ ಸಹಿತವಾಗಿ ಪ್ರವಾಹವು ಏರುತ್ತಲೇ ಇತ್ತು. ಆದರೆ ನಾವೆಯೂ ನೀರಿನ ಮೇಲೆ ತೇಲಾಡುತ್ತಿತ್ತು. ಪಶು ಪಕ್ಷಿ ಮೃಗ ಕ್ರಿಮಿಗಳು ಮನುಷ್ಯರು ಸಹಿತವಾಗಿ ಭೂಮಿಯ ಮೇಲೆ ಸಂಚರಿಸುವ ಸಕಲ ಪ್ರಾಣಿಗಳು ಲಯವಾದವು. ಮನುಷ್ಯರು ಮೊದಲುಗೊಂಡು ಪಶು ಪಕ್ಷಿ ಕ್ರಿಮಿಕೀಟಗಳಿಗೆ ಭೂಮಿಯ ಮೇಲಿದ್ದೆಲ್ಲ ನಾಶವಾಯಿತು. ಅವು ಭೂಮಿಯ ಮೇಲಿನಿಂದ ಲಯವಾಗಿ ಹೋದವು. ನೋಹನು ಅವನೊಂದಿಗೆ ನಾವೆಯಲ್ಲಿದ್ದ ಜೀವಿಗಳು ಮಾತ್ರ ಉಳಿದರು. ದೇವರು ತಾನು ಏನು ಮಾಡುತ್ತಾನೆಂದು ವಾಗ್ದಾನ ಮಾಡಿದ್ದಾನೋ ಅದನ್ನು ಮಾಡಿದನೋ? ಖಂಡಿತವಾಗಿ ಮಾಡಿದನು. ಪಶ್ಚಾತ್ತಾಪ ಪಡುವುದಕ್ಕೆ ನಿರಾಕರಿಸಿದ ಆ ಪಾಪಿಗಳಿಗೆ ನ್ಯಾಯ ತೀರಿಸಿದನೋ? ಖಂಡಿತವಾಗಿ ಆತನು ತೀರಿಸಿದನು. ಆ ನಾವೆಯಲ್ಲಿ ಇರದಿದ್ದ ಪ್ರತಿಯೊಬ್ಬರಿಗೂ ತಾನು ಮಾಡುತ್ತೇನೆಂದು ಹೇಳಿದ ಹಾಗೆ ಆತನು ತೀರ್ಪು ನೀಡಿದನು. ಕೇಳಿಸಿಕೊಳ್ಳುತ್ತಿರುವ ಪ್ರಿಯರೇ, ನೋಹನ ಕಥೆಯಲ್ಲಿ ಇಲ್ಲಿಗೆ ಈ ದಿನ ನಾವು ಮುಗಿಸುತ್ತಿದ್ದೇವೆ. ದೇವರ ಚಿತ್ತವಾದರೆ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ನಾವೆಯಲ್ಲಿದ್ದ ನೋಹ ಮತ್ತು ಅವನ ಕುಟುಂಬದವರಿಗೆ ಏನು ಸಂಭವಿಸಿತು ಎಂಬುದಾವು ನಾವು ನೋಡುವುದಕ್ಕೆ ಈ ಕಥೆಯನ್ನು ಸಮಾಪ್ತಿಗೊಳಿಸಿದ್ದೇವೆ. ಹೇಗೂ ಈ ದಿನ ನಾವು ನಿಮಗೆ ಬೀಳ್ಕೊಡುವುದಕ್ಕಿಂತ ಮುಂಚೆ ದೊಡ್ಡ ಜಲಪ್ರಳಯದ ನ್ಯಾಯ ತೀರ್ಪಿನ ಕಥೆಯ ಮೂಲಕ ಒಂದು ಪ್ರಾಮುಖ್ಯವಾದ ಪಾಠವನ್ನು ನಮಗೆ ಕಲಿಸುವುದಕ್ಕೆ ದೇವರು ಇಷ್ಟಪಟ್ಟಿದ್ದಾನೆ. ಅದೇನೆಂದರೆ, ಲೋಕದ ಜನರಿಗೆ ತೀರ್ಪು ಮಾಡುವುದಕ್ಕೆ ದೇವರು ಇನ್ನೊಂದು ದಿನವನ್ನು ಯೋಜನೆ ಮಾಡಿಕೊಂಡಿದ್ದಾನೆ. ನೋಹನ ಜನಾಂಗದವರ ಮೇಲೆ ಬಂದಂತ ನ್ಯಾಯ ತೀರ್ಪಿಗಿಂತ ಬರಲಿರುವ ಆ ನ್ಯಾಯ ತೀರ್ಪಿನ ದಿನವು ಇನ್ನೂ ಹೆಚ್ಚು ಭಯಂಕರವಾಗಿರುತ್ತದೆ. ಅಂತ್ಯದಿನದ ಆ ನ್ಯಾಯ ತೀರ್ಪಿಗೆ ಸಂಬಂಧಿಸಿದಂತೆ ದೇವರು ಪ್ರವಾದಿಯೊಬ್ಬನು ಹೇಳಿರುವಂಥದ್ದನ್ನು ಕೇಳಿರಿ. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನೆದುರಿನಿಂದ ಭೂಮ್ಯಾಕಾಶಗಳು ಓಡಿಹೋಗಿ ಇನ್ನೂ ಕಾಣಿಸದೆ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಿಸಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಪ್ರಕಟಣೆ 20:11-12 ಮತ್ತು 15 ವಚನಗಳು. ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ನ್ಯಾಯ ತೀರ್ಪಿನ ಭಯಾನಕ ದಿನವನ್ನು ನಿರೀಕ್ಷಿಸುವ ಹಾಗೆ ನೀವು ಭರವಸೆಯುಳ್ಳವರಾಗಿದ್ದೀರಾ? ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯೋ? ದೇವರು ತೆರೆದಿರುವ ರಕ್ಷಣೆಯ ಬಾಗಿಲಿನ ಮೂಲಕ ನೀವು ಹಾದು ಹೋಗಿದ್ದೀರೋ? ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ಪಶ್ಚಾತ್ತಾಪಪಟ್ಟು ನಂಬಿ ರಕ್ಷಣೆ ಹೊಂದುವಂತೆ ನೋಹನ ಕಾಲದ ಜನರಿಗೆ ದೇವರು ಹೇಗೆ ತಾಳ್ಮೆಯಿಂದ ಕೇಳಿಕೊಂಡನೆಂಬುದನ್ನು ನಾವು ನೋಡಿದ್ದೇವೆ. ಆದರೆ ಕೊನೆಯಲ್ಲಿ ಆತನು ರಕ್ಷಣೆಯ ಬಾಗಿಲನ್ನು ಮುಚ್ಚಿಬಿಟ್ಟನು. ನಾವೆಯ ಬಾಗಿಲಿನ ಮೂಲಕ ಪ್ರವೇಶಿಸುವುದಕ್ಕೆ ಯಾರೆಲ್ಲ ನಿರಾಕರಿಸಿದರೋ ಅವರು ದೇವರ ಭಯಂಕರವಾದ ನ್ಯಾಯ ತೀರ್ಪನ್ನು ಎದುರಿಸಿದರು. ನೀತಿವಂತಿಕೆಯಲ್ಲಿ ದೇವರು ಲೋಕಕ್ಕೆ ತೀರ್ಪನ್ನು ಕೊಡುವಾಗ ಬರಲಿರುವ ಈ ನ್ಯಾಯ ತೀರ್ಪಿನ ದಿನಕ್ಕೆ ಸಂಬಂಧಿಸಿದಂತೆ ವಾಕ್ಯವು ಹೀಗೆ ಹೇಳುತ್ತದೆ, ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವೂ ಬರುವುದೆಂದು ನೀವೇ ಚೆನ್ನಾಗಿ ತಿಳಿದುಕೊಂಡಿದ್ದೀರಲ್ಲ. ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು. ಅವರು ಹೇಗೂ ತಪ್ಪಿಸಿಕೊಳ್ಳಲಾರರು. ಆದಾಮನ ಮಕ್ಕಳಿಗಾಗಿ ದೇವರು ತೆರೆದಿದ್ದ ರಕ್ಷಣೆಯ ಬಾಗಿಲಿನ ಮೂಲಕ ಹಾದುಹೋದವರ ಹೊರತಾಗಿ ಯಾರೊಬ್ಬರೂ ಆ ದಿನದಲ್ಲಿ ತಪ್ಪಿಸಿಕೊಳ್ಳುವುದಕ್ಕಾಗುವುದಿಲ್ಲ. ದೇವರು ಪಾಪಿಗಳಿಗಾಗಿ ತೆರೆದಿರುವ ಬಾಗಿಲಿನ ಕುರಿತು ನಿಮಗೆ ಗೊತ್ತಾ? ದೇವರು ನಿಮಗಾಗಿ ಒದಗಿಸಿರುವ ತಪ್ಪಿಸಿಕೊಳ್ಳುವ ದಾರಿಯನ್ನು ನೀವು ತಿಳಿದಿದ್ದೀರೋ? ನೋಹನ ದಿನದಲ್ಲಿ ಪ್ರಳಯದ ನ್ಯಾಯ ತೀರ್ಪನ್ನು ಯಾರು ತಪ್ಪಿಸಿಕೊಂಡರು? ನಾವೆಯ ಬಾಗಿಲಿನ ಮೂಲಕ ಹಾದು ಹೋದವರು ಮಾತ್ರ ತಪ್ಪಿಸಿಕೊಂಡರು. ಇದೇ ರೀತಿಯಾಗಿ ಬರಲಿರುವ ನ್ಯಾಯ ತೀರ್ಪಿನ ದಿನಕ್ಕೆ ಸಂಬಂಧಪಟ್ಟಂತ ಆದಾಮನ ಪಾಪಭರಿತ ಮಕ್ಕಳಿಗಾಗಿ ದೇವರು ರಕ್ಷಣೆಯ ಒಂದೇ ಒಂದು ಬಾಗಿಲನ್ನು ಮಾತ್ರ ಒದಗಿಸಿಕೊಟ್ಟಿದ್ದಾನೆಂದು ವಾಕ್ಯವು ನಮಗೆ ಸ್ಪಷ್ಟವಾಗಿ ತೋರಿಸುತ್ತದೆ. ಆ ರಕ್ಷಣೆಯ ಬಾಗಿಲಿನ ಕುರಿತು ನಿಮಗೆ ಗೊತ್ತಾ? ಹಾಗಾದರೆ ಲೋಕಕ್ಕೆ ದೇವರು ಕಳುಹಿಸಿಕೊಟ್ಟ ಪರಿಶುದ್ಧ ಮಧ್ಯವರ್ತಿಯಿಂದ ಹೇಳಲ್ಪಟ್ಟ ಖಂಡಿತವಾದ ಮಾತುಗಳು ಕೇಳಿರಿ. ನಾನೇ ಆ ಬಾಗಿಲು, ನನ್ನ ಮೂಲಕವಾಗಿ ಒಳಕ್ಕೆ ಬರುವವನು ರಕ್ಷಿಸಲ್ಪಡುವನು. ಯೋಹಾನ 10:9. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಯೋಹಾನ 5:24. ಸ್ನೇಹಿತರೆ, ಈ ದಿನ ಇಲ್ಲಿಗೆ ಇದನ್ನು ನಾವು ಮುಗಿಸಿದ್ದೇವೆ. ಆದರೆ ದೇವರು ಈ ಲೋಕಕ್ಕೆ ಕಳುಹಿಸಿಕೊಟ್ಟಂತ ರಕ್ಷಕನೂ ಮತ್ತು ನಾನೇ ಆ ಬಾಗಿಲು, ನನ್ನ ಮೂಲಕವಾಗಿ ಒಳಕ್ಕೆ ಬರುವವನು ರಕ್ಷಿಸಲ್ಪಡುವನು ಎಂದು ಹೇಳಿದಂಥವನ ಕುರಿತಾಗಿ ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚಾಗಿ ಕಳೆದುಕೊಳ್ಳೋಣ. ಕೇಳಿಸಿಕೊಂಡಿದ್ದಕ್ಕೆ ವಂದನೆಗಳು. ಮುಂದಿನ ಸಲ ದೇವರ ಚಿತ್ತವಾದರೆ ಪ್ರವಾದಿಯಾದ ನೋಹನ ಕಥೆಯನ್ನು ನಾವು ಮುಗಿಸಲಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ಆತನ ವಾಕ್ಯದಲ್ಲಿ ಕಂಡುಬರುವ ಈ ಮುಖ್ಯವಾದ ಪ್ರಶ್ನೆಯ ಕುರಿತಾಗಿ ನೀವು ಆಲೋಚಿಸುವ ಹಾಗೆ ಆತನು ನಿಮಗೆ ಕಲಿಸಲಿ. ವಾಗ್ದಾನದ ವಾಕ್ಯ: ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಹಿಬ್ರಿಯ 2:3.